ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪದ್ಮಗುರುರಭಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋ ಶ್ರೀಪತಿರ್ ಮಾನಸೋನಃ ಅಖಂಡ ಗುಣೋರುಮಂಡಲಃ ಸದೋದಿಸೋ ಜ್ಞಾನ ಮರೀಚಿ ಮಾರಿ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿ ರಾಮ ಜಯತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋನಿ ಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜಯತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾರಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಹಿಂದೆ ನೋಡಿದ್ದೀವಿ ಅನೇಕ ರೂಪಗಳಲ್ಲಿ ಭಗವಂತ ಕೆಲವಲ್ಲಿ ಡೈರೆಕ್ಟ್ ಆಗಿದ್ದಾನೆ, ಕೆಲವಲ್ಲಿ ಅವನು ದೇವತೆಗಳ ದ್ವಾರ ಮಾಡ್ತಾ ಇದ್ದಾನೆ, ಕೆಲವಲ್ಲಿ ಅಂದ್ರೆ ಅವನ ರೂಪಗಳಲ್ಲ ವಿತ್ಯ, ಅವನ ವಿವಿಧ ರೂಪದಿಂದ ಮಾಡುವಂತ ಕ್ರಿಯೆ. ಕೆಲವು ಅಂತಿಲ್ಲ, ಎಲ್ಲದಲ್ಲಿನ ಮುಖ್ಯ ಪ್ರಾಣರನ್ನ ಮುಖ್ಯ ಪ್ರತೀಕವಾಗಿ ಇಟ್ಟುಕೊಂಡು ಹಾಗೆ ಮಾಡ್ತಾ ಇದ್ದಾನೆ. ಋಷಿಕೇಶ ವಾಮನಾಂಬ ರೂಪದಿಂದ ಅವನು ಮಾಡುವಂತ ಕೆಲಸಗಳು ಆ ಸಮರ್ಪಣೆ, ಇದು ವಾಯುದೇವರು ಮಾಡುವಂತ ಸಮರ್ಪಣೆ ನೋಡಿದ್ದೀವಿ. ಆಮೇಲೆ ಅವನೇ ಪ್ರೇರಕ ಪ್ರೇರಿಯ ಇದು ನೋಡ್ತಾ ಬಂದಿವೆ. ಇದಾದ ಮೇಲೆ ಕನ್ಕ್ಲೂಡ್ ಮಾಡ್ತಾ ಇದ್ದಾನೆ ಈ ಪದ್ಯದಲ್ಲಿ. ಹರಿಯ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಪುಣ್ಯ ಹರ್ಷ ಮರುಷ ಲಾಭ ಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗಾಪವರ್ಗದಿ ಕರ್ಣ ನಿಯಾಮಕನ ಸರ್ವತ್ರದಲ್ಲಿ ನೆನೆವುತ್ತಿರು ಅಂತ. ಕರ್ಣ ನಿಯಾಮಕ, ಕರ್ಣ ಎಲ್ಲ ಒಂದು ನಮ್ಮ ಇಂದ್ರಿಯಗಳು, ಆ ಇಂದ್ರಿಯಗಳಿಂದ ಮಾಡಿಸುವಂತ ದೇವತೆಗಳು ಎಲ್ಲರನ್ನೂ ಅವನೇ ನಿಯಮನೆ ಮಾಡುತ್ತಾನೆ ಎಂಬುದನ್ನ ಸರ್ವತ್ರದಲ್ಲಿ ಎಲ್ಲದಲ್ಲಿನೂ ಎಲ್ಲ ಕಾಲ ದೇಶ ಎಲ್ಲದಲ್ಲಿನೂ ನೆನವುತ್ತಿರುವಂತ. ಹೇಗೆ ಅಂದ್ರೆ ಯಾವ ರೂಪ ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಹರಿ ಅಂತನೇ ಹೇಳ್ತಾರೆ. ಹರಿಯೇ ಮುಖ್ಯ ನಿಯಾಮಕ, ಇಷ್ಟು ತನಕ ಅನೇಕ ರೂಪಗಳನ್ನ ಹೇಳಿದ್ದಾರೆ. ಹಿಂದಿನ ಪದ್ಯದಲ್ಲಿ ಪ್ರೇರಕನು ತಾನಾಗಿ ಹರಿ ಅಂತ ಅಲ್ಲಿನೂ ಬಳಸಿದ್ದಾರೆ. ಅದೇ ಹರಿಯನ್ನ ತರ್ತಾರೆ ಅಂದ್ರೆ ನಮ್ಗೆ ನೋಡಿದ್ದೀವಿ ಹರಿ ಅಂದ್ರೆ ನಮ್ಮ ಬಿಂಬರೂಪ. ಯಾಕೆ ಅಂದ್ರೆ ನಮ್ಮ ಬಿಂಬರೂಪಕ್ಕೆ ಯಾಕೆ ಅಂದ್ರೆ ಇಲ್ಲಿ ಹರಿ ಶಬ್ದದಿಂದ ಹರಿಗೆ ಅನೇಕ ಅರ್ಥಗಳು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಹರಿ ಅಂದ್ರೆ ಹರತಿ ಪಾಪಾನಿ, ಪಾಪಗಳನ್ನ ತೆಗಿತಾನೆ. ನಮ್ಗೆ ಸಂಸಾರದಲ್ಲಿ ಬಂದದ್ದಕ್ಕೆ ಕಾರಣ ಏನು ಅಂದ್ರೆ ಲಿಂಗ ದೇಹ ಅಂಬೋ ಪಾಪ. ಹಿಂದೆ ಅನೇಕ ಪದ್ಯಗಳಲ್ಲಿ ಈ ವಿಷಯಗಳು ಎಲ್ಲವೂ ನಮಗೆ ಬಂದಿದೆ. ತಿರುಗಲು ಇದನ್ನು ಹೇಳಿದ್ದನ್ನೇ ಯಾಕೆ ಇಲ್ಲಿಯೇ ಹೇಳ್ತಾ ಇದ್ದಾರೆಂದ್ರೆ ಒಂದು ನಾವು ಯಾವಾಗ್ಲೂ ಹೇಳೋದು ಏನು ಆ ವೃತ್ತಿ ಅಸಕೃತ್ ಉಪದೇಶ ಅಂತ ಹೇಳುವಾಗ ತಿರುಗಾಟಕ ನಮ್ಗೆ ಒಮ್ಮೆ ಹೇಳಿದ್ರೆ ಅದು ಮರೆತೋಗತ್ತೆ. ಅಷ್ಟು ಇಟ್ ಡಸಂಟ್ ಗೆಟ್ ಇಂಪ್ರಿಂಟೆಡ್. ಇಂಪ್ರಿಂಟ್ ಯಾಕೆ ಆಗಬೇಕು ನಮ್ಗೆ ಅಂದ್ರೆ ಇಷ್ಟು ಜನ್ಮ ಅನೇಕ ಜನ್ಮಗಳಲ್ಲಿ ನಾವು ಮಾಡುತ್ತಾ 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 ನಾನೇ ಮಾಡ್ತಾ ಇದ್ದೀನಿ, ನನ್ನ ದೇವರು ಅನುಗ್ರಹ ಇದೆ ನಾನು ಮಾಡ್ತಾ. ಸೊ ಹೀಗೆ ಸ್ವತಂತ್ರ ಭಾವ, ಕೆಲವು ವಿಷಯದಲ್ಲಿ ಸ್ವತಂತ್ರ ಇದೆ. ಸೊ ಈ ತರ ಭಾವನೆಗಳು ನಮ್ಗೆ ಬರ್ತಾನೇ ಇದೆ. ಸೊ ದೀಸ್ ಆರ್ ದ ಇಂಪ್ರೆಷನ್ ನಮ್ಮ ನಮ್ಮ ಸಂಸ್ಕಾರ ಅಂದ್ರೆ ಏನು, ನಮ್ಮ ಮನಸ್ಸಲ್ಲಿ ಇಂಪ್ರೆಷನ್ಸ್ ಡೀಪ್ ಆಗಿ ಕೂತು ಬಿಟ್ಟಿದೆ. ಒಂದು ತಪ್ಪು ತಿಳುವಳಿಕೆ ಬಂದ್ರೆ 2 × 2 × 2 × 3 = 5 ಎಂಬುದು ಚಿಕ್ಕ ವಯಸ್ಸಲ್ಲಿ ಯಾರು ಕರೆಕ್ಟ್ ಮಾಡದೆ ಅದು ಬಿಟ್ಟು ಬಿಟ್ರೆ ಹಾಗೆ ತಪ್ಪೇ ಫಸ್ಟ್ ನಮ್ಗೆ ಬರುತ್ತೆ. ಸೊ ಹಾಗೇನೆ ಈ ತಪ್ಪುಗಳು ದೇವರು ಮಾಡಿ ಮಾಡಿಸ್ತಾನೆ, ಒಳಗೆ ಅವನು ಬಿಂಬರೂಪದಿಂದ ಇದೆ, ಇದು ಯಾವುದು ನಮ್ಗೆ ಗೊತ್ತಾಗೋದೇ ಇಲ್ಲ. ಹೀಗೆ ಬಂದ ಊತಿಗಳು ಆರು, ಈ ದಿಸ್ ಇಂಪ್ರೆಷನ್ಸ್ ಇಂಪ್ರಿಂಟ್ ಅದು ಹೋಗಬೇಕು. ಈ ಜನ್ಮದಲ್ಲಿ ಏನೋ ಚೂರು ಕಲಿತೀವಿ ನಾವು, ಅದು ಹೋಗಬೇಕು ಅಂದ್ರೆ ಆವೃತ್ತಿ ಮಾಡ್ತಾ ತಿರ್ಗಾ ಅಂದ್ರೆ ಇಟ್ ಗೆಟ್ಸ್ ಇರೇಸ್ಟ್ ಅಂಡ್ ಇವೆಂಚುಲಿ ಈ ಜನ್ಮದಲ್ಲಿ ನಾವು ಮಾಡಿದ ಇಂಪ್ರೆಷನ್ಸ್ ಬೀಳುತ್ತೆ. ಈ ಒಂದ್ಸತಿ ಒಳ್ಳೆ ಈ ತರ ಒಳ್ಳೆ ಇಂಪ್ರೆಷನ್ಸ್ ದೇವರೇ ಮಾಡಿ ಮಾಡಿಸ್ತಾನೆ. ಇಲ್ಲಿ ಒಂದು ಹರಿಯೇ ಅಂತ ಒಂದೊಂದು ಶಬ್ದಕ್ಕೇನೋ ಅರ್ಥ ಉಂಟು. ಹರಿಯೇ ಮುಖ್ಯ ನಿಯಾಮಕ ಅಂದ್ರೆ ಇಲ್ಲಿ ಹೇಳುವ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಯಾಮಕರಿಲ್ಲವಾ, ಪುಷ್ಕರ ನಿಯಾಮಕ ಅಲ್ಲವಾ ನಮ್ಗೆ ಅಂದ್ರೆ ಪುಷ್ಕರನು ನಿಯಾಮಕ, ನಮ್ಗೆ ಮೇಲೆ ಇರುವಂತ ಎಲ್ಲರೂ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ನಮ್ಮನ್ನ ನಿಯಮನ ಮಾಡ್ತಾರ, ದೈತ್ಯರು ಮಾಡ್ತಾರ, ದೈತ್ಯರು ಆಮೇಲೆ ಅವರಿಗೆ ಮೇಲೆ ದೇವತೆಗಳು ಎಲ್ಲರೂ ಮಾಡಿದನ್ನು ಹರಿಯೇ ಮುಖ್ಯ ನಿಯಾಮಕನು ಎಂದರಿತು ಅಂತ ಹೇಳ್ತಾರೆ. ಎಂದರಿತು ಅಂದ್ರೆ ಏನರ್ಥ? ಎಂದರಿತು ತಿಳ್ಕೋ ಇಲ್ಲ, ತಿಳ್ಕೊಳ್ಳೋದು ಅಂಬೋದು ಆ ಗುರು ಉಪದೇಶದಿಂದ, ಗುರುವಿನ ಮೂಲಕವಾಗಿ. ಸೊ ಒಂದು ಗುರುವನ್ನ ಪಡೆಯಬೇಕು, ಗುರುವನ್ನ ಪಡೆಯಲಕ್ಕೆ ತೀರ್ಥಕ್ಷೇತ್ರ ಸ್ನಾನ, ತೀರ್ಥಸ್ನಾನ ಇದು ಮೂಲಕವಾಗಿ ಅನೇಕ ಮಾಡಿ ಮಾಡಿ ಒಂದು ಗುರು ಸಿಕ್ಕಿ ಅವನು ಗುರು ಎಂಬುದು ಉಪದೇಶ ಮಾಡ್ತಾನ, ಉಪದೇಶ ಮಾಡೋದು. ಅದಕ್ಕೆ ಎಂದರಿತು ಅಂತ ಪುಸ್ತಕ ಓದಿ ಬರೋದಿಲ್ಲ, ಪುಸ್ತಕ ಓದಿದ್ರೆ ಬರೋದಿಲ್ಲ. ಯಾಕೆಂದ್ರೆ ಜ್ಞಾನ ಬರಬೇಕಂದ್ರೆ ಆ ಜ್ಞಾನ ಇರುವಂತ ವಸ್ತು ಪುಸ್ತಕದಲ್ಲಿ, ಆ ಪುಸ್ತಕ ಈ ಸಾಧನ ನಮ್ಗೆ, ಪುಸ್ತಕ ಇಸ್ ಅ ಟೂಲ್ ಅಷ್ಟೇ ಆಗುತ್ತೆ. ಅಲ್ಲಿ ಲೈಫ್ ಇಲ್ಲ. ಒಬ್ಬ ಗುರು ಮೂಲಕವಾಗಿ ಒಂದು ಚೇತನದಿಂದ ಚೇತನ, ಆ ಚೇತನಕ್ಕೆ ಹೇಗೆ ಬರುತ್ತೆ ಅಂದ್ರೆ ಆ ಚೇತನಕ್ಕೆ ಅದಕ್ಕೆ ಒಂದು ಗುರು ಇರ್ತಾನೆ, ಆ ಗುರು ಇವನಿಗೆ ಹೇಳಿಕೊಡ್ತಿರ್ತಾನೆ. ಅವನು ಹೇಳಿಕೊಡುವಾಗ ಮೆಥಡಾಲಜಿ, ಅವರನ್ನ ಸ್ಮರಣೆ ಮಾಡು, ಈ ತರ ಸ್ಮರಣೆ ಮಾಡು, ಉಪದೇಶಗಳು ಸಾಕಷ್ಟು ಕೊಟ್ಟಿದ್ದಾರೆ. ಬಿಕಾಸ್ ಈ ನಮ್ಗೆ ಮಾನವರಲ್ಲಿ, ಮನುಷ್ಯರಲ್ಲಿ ಎಲ್ಲರಿಗೂ ಅಲ್ಪಜ್ಞಾನವೇ ಇರುತ್ತೆ, ಪೂರ್ತಿ ಇರಲ್ಲ. ಅದಕ್ಕೆ ಮಾಡೋದು ಈ ಗುರು ಪ್ರಾರ್ಥನೆ, ಗುರು ಸ್ಮರಣೆ ಇದು ಮೂಲಕವಾಗಿ. ಸೊ ಇದು ಪರಂಪರೆ ಪದ್ಧತಿ. ವೆನ್ಎವರ್ ಯು ಗೋ ಟು ಸಂಬಡಿ, ಮೇಕ್ ಶೂರ್, ಮೇಕ್ ಆಲ್ವೇಸ್ ಶೂರ್ ದಟ್ ಪರ್ಸನ್ ಹ್ಯಾಸ್ ಅ ಗುರು ಹು ಕ್ಯಾನ್ ಕರೆಕ್ಟ್. ಅವನಿಗೆ ಗುರು, ಅವನಿಗೆ ಯಾರನ್ನ ಇಟ್ಟುಕೊಂಡಿದ್ದಾನ ಅವನು, ಅವನ ಕರ್ಮ ಮೂಲಕವಾಗಿ ಯಾರನ್ನ ಎವ್ರಿಥಿಂಗ್ ಮಾಡ. ಸೊ ಅವ್ರ ಮೂಲಕವಾಗಿ, ವೇದವ್ಯಾಸರ ಮೂಲಕವಾಗಿ, ಎಲ್ಲರಿಗೂ ವಾಯುದೇವರ ಮೂಲಕವಾಗಿ ಬರುತ್ತೆ. ಸೊ ಹಾಗೆ ಉಪದೇಶ ಎಂದರಿತು ಪುಣ್ಯ. ಇದು ನಾವು ನೋಡಿದ್ವಿ, ಪುಣ್ಯ ದ್ವಂದ್ವಗಳು ಅಂತ ಕರೀತಾ, ಪುಣ್ಯ ಪಾಪ, ಹರ್ಷ ಅಮರ್ಷ, ಆಮೇಲೆ ಲಾಭ ನಷ್ಟ, ಸುಖ ದುಃಖ, ಈ ತರ ದ್ವಂದ್ವಗಳು. ದ ಆಪೋಸಿಟ್ ಏನಿದನ್ನ ಹೇಳ್ತಾ ಇದ್ದಾರಂದ್ರೆ ಪುಣ್ಯ ಅಪುಣ್ಯ, ಪುಣ್ಯ ಪಾಪ ಎಂದ್ರೆ ಏನ್? ಎಲ್ಲಿಂದ ಪುಣ್ಯ ಪಾಪ ಬರುತ್ತೆ? ನಾವು ಮಾಡುವಂತ ಕೆಲಸ. ಏನು ಕೆಲಸ? ಯಾವ ಕೆಲಸ ಅಂದ್ರೆ ವಿಧಿ ನಿಷೇಧಗಳು ಅಂತ ಇಟ್ಟಿರ್ತಾರೆ. ವಿಧಿ ಡೂಸ್ ಅಂಡ್ ಡೋಂಟ್ಸ್, ಕಾಮನ್ ಸೆನ್ಸ್ ಬೇಡ, ಯಾರನ್ನು ಕೊಲ್ಲಬೇಡ, ಇದು ರೂಲ್ಸ್, ಕೊಲ್ಲೋದು ಪಾಪ, ಹೀಗೆ ಹೇಳ್ತೀವಿ ನಾವು. ಸೊ ಹೀಗೆ ವಿಧಿ ನಿಷೇಧಗಳು, ವಿಧಿ ಹೀಗೆ ಹೀಗೆ ಎಲ್ಲ ನೀನು ಮಾಡು ಅಂತ ಹೇಳಿದ್ರೆ ಅದು ಅದರಿಂದ ಬರೋದು ಪುಣ್ಯ. ನಿಷೇಧಗಳು, ಇದು ಮಾಡಬಾರದು, ಅದು ಮಾಡಬಾರದು ಹೇಳ್ತಾರಲ್ಲ, ಬ್ಯಾಡ್ ಥಿಂಗ್ಸ್, ಯು ಶುಡ್ ನಾಟ್ ಡೂ ಬ್ಯಾಡ್ ಥಿಂಗ್, ಎಲ್ಲ ನಿಷೇಧಗಳು ನಮ್ಗೆ ಗೊತ್ತಿರೋದೆ. ಫಸ್ಟ್ ಆಫ್ ಆಲ್ ವಿಧಿ ನಿಷೇಧಗಳು ನಮ್ಮ ಶಾಸ್ತ್ರ ಒಳಗೆ ಹೋಗಲಕ್ಕೆ ಮುಂಚೆ ಲೌಕಿಕದಲ್ಲಿ, ಆಸ್ ಹ್ಯಾವಿಂಗ್ ಬಾರ್ನ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ದಿಸ್ ಕಾಮನ್ ಸೆನ್ಸ್ ರೂಲ್ಸ್ ಎಲ್ಲರಲ್ಲೇನು ಇರುತ್ತೆ. ಯಾರಿಗೆ ಏ ಅವನ ಹೋಗಿ ಹೊಡೆಯಬೇಡ, ಆ ಕಾರಣದಿಂದ ಡೋಂಟ್ ಟೇಕ್ ಲಾ ಇನ್ ಟು ಯರ್ ಓನ್ ಹ್ಯಾಂಡ್ಸ್, ಈಗೆಲ್ಲ ಹೇಳ್ತೀವಿ ನಾವು. ಸೊ ಅದು ಲೌಕಿಕ ಲೆವೆಲ್ನೂ ನೀವು ತಕೊಳ್ಳಿ. ವಿಧಿ ನಿಷೇಧಗಳು ರೂಲ್ಸ್ ಎವ್ರಿ ಕಂಟ್ರಿ ಹ್ಯಾಸ್. ನೀವು ರೋಡ್ ಲಿ ಹೋಗೋವಾಗ್ಲೂ ರೋಡ್ ಈಸ್ ಗವರ್ನ್ ಬೈ ರೂಲ್ಸ್ ಇರುತ್ತೆ. ಸೊ ವಿಧಿ ಸೇಮ್ ಥಿಂಗ್ ಇದು ಲೌಕಿಕದಲ್ಲಿ. ಸೊ ಫಸ್ಟ್ ಫಾಲೋ ದ ರೂಲ್ಸ್ ಆಫ್ ದ ಲ್ಯಾಂಡ್, ಎಲ್ಲಿ ಇದೆಯೋ ಏನಿದೆಯೋ ಆ ರೂಲ್ಸ್ ಅನ್ನ ಫಾಲೋ ಮಾಡು. ಆಮೇಲೆ ದೇವರಿಗೆ ಪ್ರೀತಿಯಾಗೋದು ಏನು ಅಂತ ತಿಳ್ಕೊಂಡು ಆ ಕೆಲಸಗಳನ್ನು ಮಾಡು. ಸೊ ಹೀಗೆ ವಿಧಿ ನಿಷೇಧಗಳಿಂದ ಬರುವುದು ಪುಣ್ಯ ಪಾಪಗಳು ಬರುತ್ತೆ. ಆ ಪುಣ್ಯ ಪಾಪದಿಂದ ಹರ್ಷ ಅಮೃಷ ಅಂದ್ರೆ ನಮ್ಗೆ ಕೆಲವು ಆಕ್ಷನ್ ಮಾಡೋವಾಗ, ರೈಟ್ ಓರ್ ರಾಂಗೋ ಮಾಡೋವಾಗ ಹರ್ಷ ಸಂತೋಷ ಆಗುತ್ತೆ. ಕೆಲವು ಆಕ್ಷನ್ಲಿ ಕೋಪ, ದಟ್ ಈಸ್ ಅವರ್ ರಿಯಾಕ್ಷನ್, ಕೋಪ ಸಂತೋಷ ಆಕ್ಷನ್ ಇಂದ ಆಗೋದು ಅದು ಒಂದು ಇನ್ಸ್ಟೆಂಟ್ ಆಗಿ ಆಗೋದು. ಅದನಿಂದ ಬಂದ ಈ ಪುಣ್ಯ ಪಾಪದಿಂದ ವಿಧಿ ನಿಷೇಧಗಳು ಫಾಲೋ, ವಿಧಿ ನಿಷೇಧಗಳು ಅಂತ ಹೇಳಿದ್ರು ಧರ್ಮವನ್ನ ಫಾಲೋ ಮಾಡುವ ಮೂಲಕವಾಗಿ ನಮ್ಗೆ ಏನ್ ಬರುತ್ತೆ? ಲಾಭ ನಷ್ಟಗಳು ಬರುತ್ತೆ. ಆಮೇಲೆ ಫಲ ಬರುವಂತ ಫಲ ಏನು ಅಂದ್ರೆ ಲಾಭ ನಷ್ಟ ಅಲೋನ್ ಇಸ್ ನಾಟ್ ಫಲ ಅಲ್ಲ. ನಷ್ಟ ಆದಾಗಲೂ ಅವನು ಸಂತೋಷವಾಗಿರ್ಬೋದು, ಅಪ್ಪ ಹೋಯ್ತು ಅಂತ. ಕೆಲವು ನಷ್ಟ ಆದಾಗಲೂ ಸಂತೋಷ ಆಗುವುದು. ನಷ್ಟ ಯು ಶುಡ್ ಬಿ, ಯು ವಿಲ್ ಬಿ ಏಬಲ್ ಟು ಟೇಕ್ ಇಟ್ ಇನ್ ಅ ಬೆಟರ್ ಸ್ಪಿರಿಟ್. ಸೊ ದುಃಖ ಆಗೋದು. ಸೊ ಕೊನೆಯಲ್ಲಿ ಫಲ ಅಂತ ಬರೋದು ಏನು ಅಂದ್ರೆ ಸುಖ ದುಃಖ, ಅದೇ ಫಲ ಆಗತ್ತೆ. ಇಷ್ಟ ಸುಖ ದುಃಖ ಅಂದ್ರೆ ನಾವು ಬಯಸುವಂತದ್ದು, ಇಷ್ಟ ಅನಿಷ್ಟ ಆಗತ್ತದು.
ಸೊ ಹೀಗೆ ಈ ದ್ವಂದ್ವಗಳು, ಸೊ ಈ ದ್ವಂದ್ವಗಳು, ಸೊ ಇದನ್ನ ಹಿಂದೆನೆ ನಮ್ಗೆ ಅನೇಕ ಸಂದಿಯಲ್ಲಿ ಹೇಳಿದ್ದಾರಲ್ಲ ಅಂದ್ರೆ, ಇಲ್ಲಿ ಹೇಳೋದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಇದು ಎಲ್ಲೋ ಬರ್ತಾ ಇದೆ, ನಾವು ಇಷ್ಟು ತನಕ ಅನ್ನೋದು ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಬರ್ತಾ ಇದೆ ಅಂತ ಸುಮಾರಾಗ ನಮ್ಗೆ ಎಲ್ಲರಿಗಿನ ಇದು ಗೊತ್ತಿರೋದು. ಇಲ್ಲಿ ಅದನ್ನ ಹೇಳ್ತಾ ಇಲ್ಲ, ಎಲ್ಲದಕ್ಕೇನು ಮೂಲಕ್ಕೆ ಹೋಗ್ತಾ ಇದ್ದಾರೆ ಈ ಕರ್ಮಗಳು ಮಾಡ್ಲತ್ತಕ್ಕೆ ಮೂಲಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ಸ್ವಭಾವ ಸ್ವರೂಪ ಇರುತ್ತೆ, ಸ್ವರೂಪಕ್ಕೆ ಮೇಲೆ ಈ ಲಿಂಗ ದೇಹದ ಆವರಣ ಇರುವಾಗ ನೋಡಿರ್ತೀವಿ, ಹಾಗೆ ಸ್ವರೂಪ ಇರುತ್ತೋ ಅದಕ್ಕೆ ಅನುಗುಣವಾಗಿ ಈ ಜಡ ಕರ್ಮಗಳು, ಜಡವಾದ ಕರ್ಮಗಳು ಇರತ್ತೆ ಅಂತ, ಅದೇ ಬಂಧನ ಮಾಡತ್ತೆ. ಸೊ ಸತ್ವ ಆವರಣ, ರಜೋ ಆವರಣ, ತಮೋ ಆವರಣ, ಇದು ಎಲ್ಲರಿಗೇನು ಇರುವಂತದ್ದು, ಡಿಫ್ರೆಂಟ್ ವೇಸ್ ಡಿಫ್ರೆಂಟ್ ಪ್ರಪೋರ್ಷನ್, ಎಲ್ಲರಿಗೇನು ಇರೋದು. ವಾಯುದೇವರಿಗೆ ಮಾತ್ರ ದಗ್ಧಪಟ ಅಂತ, ಇದು ವಾಯುದೇವರಿಗೆ ಇದೆ ಬಟ್ ಇಫೆಕ್ಟ್ ಇಲ್ಲ ಅವರಿಗೆ, ಇದನ್ನ ಇಫೆಕ್ಟ್ ಅವರಲ್ಲಿ ಕಾಣಿಸೋದಿಲ್ಲ, ಇವರು ಇದನ್ನ ಇಫೆಕ್ಟ್, ಇದು ಅವರನ್ನ ಬಂಧಿಸುವುದು ಅಲ್ಲ ಅಷ್ಟೇ. ಸೊ ಇದು ಸೊ ಇದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಸತ್ವ ಆವರಣ ಇದ್ರೆ ಹೇಗಾಗ, ಸತ್ವ ಆವರಣದಿಂದ ಬರುವಂತದ್ದು ಹೇಗೆ ಅಂತ ಹೇಳ್ತಾರೆ, ಸತ್ವ ಆವರಣದ ಪ್ರಭಾವ ಇದ್ದಾಗೆ ಏನಾಗತ್ತಂದ್ರೆ, ನಾವು ಈ ವಿಧಿ ನಿಷೇಧ ಅಂದ್ರೆ ನಾವು ಹಿಂದೆ ಹೇಳಿದ ನೈಂತ ಸಂಧಿಯಲ್ಲಿ ಬಂದಿದ್ದಲ್ಲ, ನಿತ್ಯ ನೈಮಿತ್ತಿಕ ಅಂದ್ರೆ ಬೇಸಿಕಲಿ ಆಯಾ ಕಾಲದಲ್ಲಿ, ಇವಾಗ ಮಾಗ ಸ್ನಾನ ಇದೆ, ಮಾಗ ಸ್ನಾನ ನೆನಪು ಬರಬೇಕು, ನೆನಪು ಸ್ನಾನಕ್ಕೆ ಹೋಗುವಾಗ ಆ ನೀರು ನೋಡುವಾಗ ನೆನಪು, ಇದೆಲ್ಲ ಆಗತ್ತೆ, ಇದೆಲ್ಲ ಆಗುವಾಗ ಅದು ಹೇಳ್ತಾರೆ ನಿತ್ಯ ನೈಮಿತ್ತಿಕ ಕಾಲ ದೇಶ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ಸೊ ಅತಿಥಿ ಸತ್ಕಾರಗಳು, ಆಮೇಲೆ ಗುರು ಶುಶ್ರೂಷ, ಅಂದ್ರೆ ಗೋಪಾಲದಾಸ್ ಆರಾಧನೆ ಬಂದಾಗ ಅವ್ರ ನೆನಪು ಮಾಡಿ ಅವರನ್ನ ಪ್ರಾರ್ಥನೆ ಮಾಡುವುದು, ಇದು ನಾವು ಗುರುಗಳಿಗೆ ಮಾಡುವಂತ ಆ ಒಂದು ಸೇವೆ. ಸೊ ಆಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಾಡುವಂತ ಕೆಲಸಗಳು, ಯಾತ್ರೆಗೆ ಹೋಗೋದು, ದೇವರ ನೈವೇದ್ಯವನ್ನ ಸ್ವೀಕಾರ ಮಾಡುದು, ಆ ನೈವೇದ್ಯ ಅಂದ್ರೆ ನಾವು ಊಟ ಮಾಡುವಾಗ ಎಸ್ಪೆಷಲಿ ದೇವರ ನೆನಪು ತಂದಿರೋದು, ಇದೆಲ್ಲ ನಮ್ಗೆ ಭೋಜನ, ಇದು ಎಲ್ಲವೂ ಆಗೋದು ಯಾವ್ದಿಂದ ಆಗತ್ತ, ದೀಸ್ ಥಿಂಗ್ಸ್ ಆರ್ ಆಲ್ ಟರ್ಮ್ಡ್ ಅಸ್ ಸತ್ಕರ್ಮಗಳು. ಏನು ಸತ್ಕರ್ಮಗಳು ಅಂದ್ರೆ, ಸತ್ ಅಂದ್ರೆ ಭಗವಂತ, ನಿರ್ದೋಷನಾದವನು ಸತ್, ನಿರ್ದೋಷ ಸತ್ ಅಂತ, ಅವನ ಕುರಿತಾಗಿ ಅವನ ಪ್ರೀತಿಗಾಗಿ ಮಾಡಿದ ಸತ್ಕರ್ಮ ಆಗತ್ತೆ. ಅದರ್ವೈಸ್ ನಾವು ಇದೆಲ್ಲ ಮಾಡಿ ಏನೋ ಇದು ಹೇಳಿದ್ದಾರೆ ಮಾಡಿದೀವಿ ಹೀಗಿಲ್ಲ, ದೇವರಿಗೆ ನಾವು ಯಾವ ಕಾರ್ಯ ಮಾಡುವಾಗಲೂ ಇದು ಯಾರಿಗೋಸ್ಕರ ಮಾಡ್ತೀವಿ, ದೇವರಿಗೆ ಪ್ರೀತಿ ಆಗಬೇಕು ಅಂತ ಮಾಡೋದು ಒಂದು, ನಮ್ಮನ್ನ ಸುತ್ತಿ ಇರುವವರ ಪ್ರೀತಿ ಅಂತ ಮಾಡೋದು ಒಂದು. ಸೊ ದೇವರನ್ನ ಮನಸ್ಸಿಗೆ ತಂದಾಗ ಅದು ಸತ್ಕರ್ಮ ಆಗತ್ತೆ, ನಮ್ಮ ಸುತ್ತಿ ಇರುವವರಿಗೆ ಪ್ರೀತಿಗಾಗ ಮಾಡೋದು ಅದು ಅದು ಸತ್ಕರ್ಮ ಅಂತ, ನಾಟ್ ರಿಯಲ್ ಸೆನ್ಸ್, ಅದು ದಟ್ ಈಸ್ ಬಂಧನದಲ್ಲಿ ಹಾಕುವಂತ ಕರ್ಮಗಳು. ನಮ್ಮ ಇವರಿಗೆ ನಮ್ಮ ಮಗಳಿಗೆ ಇದು ಪ್ರೀತಿ ಆಯಿತು ಅಂತ ಇದನ್ನ ಮಾಡಿದೆ ಅಂತಂದ್ರೆ, ದಟ್ ಅಗೇನ್ ನಿಮ್ಗೆ ಇನ್ನೂ ಪ್ರೀತಿ ಮಗಳ ಮೇಲೆ ಕೊಟ್ಟು ಇನ್ನೂ ಬಂಧನದಲ್ಲಿ ಹಾಕುವಂತದ್ದೇ ಆಗತ್ತೆ. ದೇವರನ್ನ ಇಟ್ಕೊಂಡು ಅದೇ ಕರ್ಮ, ಮಗಳಿಗೆ ಪ್ರೀತಿಯಾದನ್ನ ಮಾಡ್ರಿ, ಮಾಡುವಾಗ ನನಗೆ ಸಾಧನೆಗೆ ದೇವರು ಕೊಟ್ಟ ಮಗಳು ಇದು, ಈ ಬಾಂಧವ್ಯ, ಅದಕ್ಕೆ ಒಂದು ತಾಯಿ ಮಗಳಲ್ಲಿ ತೋರಿಸಬೇಕಾದ ಪ್ರೀತಿಯನ್ನ ಆ ದೇವರು ಕೊಟ್ಟ ಈ ವಸ್ತುವಲ್ಲಿ ತೋರಿಸ, ಯು ಡೋಂಟ್ ಹ್ಯಾವ್ ಟು ಟೆಲ್ ಆಲ್ ದಟ್, ದೇವರನ್ನ ನೆನಪು ಮಾಡಿ ಅಲ್ಲಿ ಮಾಡಿ, ನೀವು ಆ ಮಗಳಿಗೆ ಮಾಡಿದ್ರೆ ಅದು ಸತ್ಕರ್ಮ ಆಗಿಬಿಡುತ್ತೆ. ಮಾಡೋ ಕರ್ಮ ಒಂದೇ, ನೀವು ದೇವರನ್ನ ನೆನಪು ಮಾಡಿಕೊಂಡ, ದೇವರು ಕೊಟ್ಟ ಮಗಳು ಹಾಗೆ ನೆನಪು ಮಾಡಿಕೊಂಡಾಗ, ದೇವರು ನೆನಪು ಬಂದಾಗ ದೇವರಿಗೆ ವಿಶ್ವತೋಮುಖ ಅಂತೀವಿ, ದೇವರಿಗೆ ಅನಂತತ್ವ ಉಪಾಸನೆ, ಅನಂತತ್ವ ನಮ್ಗೆ ಅನಂತತ್ವ ಅಂಬೋದು ಬರೋದೇ ಇಲ್ಲ, ನಮ್ಮನ್ನ ಸುತ್ತಿ ಯಾರಿದ್ದಾರೋ ಅವರಲ್ಲಿ ದೇವರು ಕೊಟ್ಟದ್ದು ಅಂತ ಚಿಂತನೆ ಮಾಡಿದ್ರೆ ಅದೇ ನಮ್ಮ ನಮ್ಮ ಇದ್ರಲ್ಲಿ ಅನಂತತ್ವ ಉಪಾಸನೆ ಆಗಿಬಿಡತ್ತೆ ನಮ್ಗೆ. ಸೊ ಹಾಗೆ ಇಟ್ಟುಕೊಂಡು ಮಾಡೋದು. ಸೊ ಇದು ಮಾಡಿದಾಗ ಇದು ಎಲ್ಲಿಂದ ಬರುತ್ತೆ, ಇದು ದೇವರ ನೆನಪು, ಇಟ್ಸ್ ನಾಟ್ ಜಸ್ಟ್ ಎ ಕರ್ಮ. ನೀವು ತೀರ್ಥಯಾತ್ರೆಗೆ ಹೋಗ್ತೀರಾ, ತೀರ್ಥಯಾತ್ರೆಗೆ ಹೋಗಿ, ಅದೇ ದಾಸರೇ ಅನೇಕ ಕಡೆ ಹೇಳಿದ್ದಾರೆ, ಸೊ ತೀರ್ಥಯಾತ್ರೆಗೆ ಹೋಗಿ ದೇವರು ಮಾಡಿದ್ದ ಅಂಬುದು ಮರೆತು ಹೋದ್ರೆ ದಟ್ ಡಸಂಟ್ ಬಿಕಮ್ ದೇವರು ಪ್ರೀತಿ ಅಂದ್ರೆ ಅದು ಟೆಕ್ನಿಕಲಿ ಅದು ಸತ್ಕರ್ಮ ಆಗೋದಿಲ್ಲ, ಬಂಧನಕ್ಕೆ ಒಳಗಾಗ್ತೀವಿ ನಾವು ಆ ಕರ್ಮದಿಂದ. ಸೊ ಸತ್ಕರ್ಮ ಅಂದ್ರೆ ಬೇಸಿಕಲಿ ಏನೇನು ಹೇಳಿದ್ದಾರೋ ಅದನ್ನ ದೇವರ ನೆನಪಿಂದ ಮಾಡೋದು, ದೇವರ ಒಂದು ನಾಮ ಹೇಳಿ ಮಾಡೋ, ದೇವರು ದಟ್ ಯು ಫೀಲ್ ದಟ್ ಯು ಹ್ಯಾವ್ ಟು ಫೀಲ್ ಇಟ್ ಇಂಟರ್ನಲಿ, ದೇವರು ಇದ್ದಾನೆ, ದೇವರು ಕೊಟ್ಟಿದ್ದು ಲೈಕ್ ಅ ಪ್ಯಾರಟ್ ತರ ಹೇಳ್ತಾ ಬಂದ್ರೆ ಇಟ್ ವಿಲ್ ಎಚ್ ಸಮ್ ಡೇ. ಸೊ ಇದು
ಸತ್ವ ಆವರಣದಿಂದ ಬರೋದು. ಸೊ ಮೂಲ ಕಾರಣ ಏನಾಗತ್ತೆ ಅಂದ್ರೆ ಈ ಸತ್ವ ಆವರಣ, ಈ ಸತ್ವ ಆವರಣ ಫಸ್ಟ್ ಲಿಂಗದೇಹ ಸುತ್ತಿರುವಂತ ಈ ಸತ್ವ ಆವರಣನ್ನ ಉಪಾದಾನ ಕಾರಣವಾಗಿ ಮಾಡಿಕೊಂಡು ನಮಗೆ ಯಾವ ಕಾಲದಲ್ಲಿ ಹೇಗೆ ಕೊಡಬೇಕು ಆ ಕಾಲದಲ್ಲಿ ದೇವರು ಕೊಡ್ತಾನೆ. ಸೊ ಇದು ಚಿಂತನೆ ನೀವು ಮಾಡುವ ಮೂಲಕವಾಗ ನಾ ಜಸ್ಟ್ ಈ ಕರ್ಮ ಒಂದು ಈ ಜನ್ಮದ ಕರ್ಮ ಈ ಒಂದು ಸೀಮಿತವಾಗಿರೋದು ಮಾತ್ರ ಹೋಗೋದಿಲ್ಲ, ಮೂಲತಃ ನಮ್ಗೆ ಇಫೆಕ್ಟ್ ಅಲ್ಲಿ ಲಿಂಗ ದೇಹ ತನಕ್ಕೆ. ಅದಕ್ಕೆ ಈ ಒಂದು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನಿತ್ಯ ವಸ್ತುಗಳು ಯಾವತ್ತೂ ಇರುವಂತದ್ದು, ಸತ್ವಗುಣ ಎಂಬುದು ಸತ್ವಾವರಣ ಇದು ಯಾವತ್ತೂ ಇರುವಂತದ್ದು, ಆ ಬಂಧನ ಬಿಟ್ಟು ಹೋಗುತ್ತೆ ಹೊರತು ಇದು ಯಾವತ್ತೂ ನಿತ್ಯವಾಗಿರುವಂತದ್ದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಆ ಬಂಧನ ಹೋಗಬೇಕು, ಅದಕ್ಕೆ ಇಲ್ಲಿ ತಿರ್ಗನು ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ರಜೋ ಆವರಣ ನಮ್ಗೆ ಗೊತ್ತಿದ್ದೆ, ರಜೋ ಆವರಣ ಬೇಸಿಗೆಲಿ ಪ್ರಾಪಂಚಿಕ ಎಲ್ಲ ಮಾಡೋದೆಲ್ಲ ಒಳ್ಳೆ ಕೆಲಸಗಳೇ, ಎಲ್ಲ ಯು ಡಿಸ್ಚಾರ್ಜ್ ಯರ್ ರೆಸ್ಪಾನ್ಸಿಬಿಲಿಟೀಸ್ ಅಟ್ ವರ್ಕ್ ಟು ಯರ್ ಫ್ಯಾಮಿಲಿ ಟು ಯರ್ ಪೇರೆಂಟ್ಸ್ ವಾಟ್ ಎವರ್ ಯು ಡೂ ಇಟ್, ಬಟ್ ಯು ಡೋಂಟ್ ಬ್ರಿಂಗ್ ಎನಿ ಗಾಡ್ ಇನ್ ದಟ್. ದೇವರು ಕೊಟ್ಟಿದ್ದು ದೇವರು, ನನ್ನ ಮಗಳು, ನನ್ನ ನನ್ನ ಕಮ್ಯುನಿಟಿ, ನನ್ನ ಸ್ಕೂಲು, ನನ್ನ ವರ್ಕು, ನನ್ನ ಪಶು, ಇಷ್ಟೇ ದೇವರನ್ನ ಮರೆತು ಮಾಡುವ ಕೆಲಸಗಳು, ಇಲ್ಲ ಒಳ್ಳೆ ಕೆಲಸಗಳೇ ಅದು. ಅದು ಮುಖ್ಯವಾಗಿ ಏನಾಗುತ್ತೆ, ಅದು ಪ್ರಾಪಂಚಿಕವೂ ಇದೆ ಅಲ್ಲಿ ಒಂದು, ಇದನಿಂದ ನನಗೆ ಏನೋ ಒಂದು ಸಿಕ್ಕತ್ತ ಅಂಬೋ ಒಂದು ಆ ಸ್ವಾರ್ಥವೂ ಬರುತ್ತೆ. ಹೀಗೆ ಬಂದಾಗ ಅದು ಬಂದು ರಜೋ ಆವರಣ ಮೂಲ ಕಾರಣ ಆಗುತ್ತೆ. ರಜೋ ಆವರಣವನ್ನ ಅಂದ್ರೆ ಲಿಂಗ ದೇಹದಲ್ಲಿ ಇರುವಂತ ರಜೋ ಆವರಣವನ್ನ ಅದು ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್, ಮೆಟೀರಿಯಲ್ ಕಾಸ್ ಆಗಿ ಇಟ್ಟುಕೊಂಡು ಯಾವ ಜನ್ಮದಲ್ಲಿ ಯಾವ ಕಾಲದಲ್ಲಿ ಹೇಗೆ ವ್ಯಕ್ತ ಮಾಡಬೇಕು ಹಾಗೆ ವ್ಯಕ್ತ ಮಾಡುತ್ತಾನೆ. ಇದು ರಜೋ ಆವರಣದಿಂದ ಬರೋದು. ತಮ ಆವರಣ ನಮ್ಗೆ ಗೊತ್ತು, ತಮ ಆವರಣದ ಎಲ್ಲ ಡಿಸ್ಟ್ರಕ್ಷನ್ ಹಿಂಸೆ ಹಿಂಸೆ ಕ್ರೂರತ್ವ, ನಮ್ಗೆ ಬರುವಂತ ದ್ವೇಷ ದ್ವೇಷ ಬರುತ್ತಲ್ಲ ನಮ್ಗೆ ಕೆಲವರು ಏನೋ ಏನು ನೋಡಿದ್ದಾಗ ಇಲ್ಲಿ ದ್ವೇಷ ಇದು ಎರಡು ಮುಖ ಅಂತಾನೆ ಹೇಳ್ತಾರೆ. ದ್ವೇಷ ವಾದಿರಾಜರೇ ಹೇಳ್ತಾರ, ದೇವರೇ ನನ್ಗೆ ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಎಲ್ಲವುದು ಎಲ್ಲವನ್ನು ಕೊಡಿ ಅಂತ ಹೇಳ್ತಾರೆ. ಏನಪ್ಪ ಅದೆಲ್ಲ ಹೋಗಬೇಕು, ವಾದಿರಾಜ ರುಕ್ಮಿಷದೆಲ್ಲ ಇದೆಲ್ಲ ಕೊಡು ಅಂತ ಹೇಳ್ತಾರಲ್ಲ ಅಂದ್ರೆ ಅಲ್ಲಿ ಏನ್ ಹೇಳ್ತೀವಿ ನಾವು, ಇಲ್ಲ ಅದಕ್ಕೆ ಅರ್ಥ ಹೇಳೋ ಇಲ್ಲ. ದೇರೀಸ್ ಆಲ್ಸೋ ಪ್ರತಿ ಒಂದರಲ್ಲಿನೂ ನಿಮ್ಗೆ ಮೂರು ತರ ಇದೆ. ದೇವರನ್ನ ಏನಾರು ನಿಂದನೆ ಏನಾರು ಮಾಡೋ ಒಂದು ಏನೋ ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ ನಮ್ಗೆ ಕೋಪ ಸಿಟ್ಟು ಬರತ್ತಲ್ಲ, ದೇವರನ್ನ ಹೋಗಿ ಒಂದು ರಾಮದೇವರನ್ನ ಹೋಗಿ ಒಂದು ಸಿನಿಮಾ ಸ್ಟಾರ್ ತರ ಸಿನಿಮಾ ವಿಲ್ಲನ್ ತರ ಏನೋ ಹಾಕಿದ್ದಾರಪ್ಪ, ಎಷ್ಟು ನೀಚ ಮಾಡಿದ್ದಾರೆ ಅಂತ ನಮ್ಗೆ ರಿಯಾಕ್ಷನ್ ಕೋಪ ಬರುತ್ತಲ್ಲ, ದಟ್ ಈಸ್ ಸಾತ್ವಿಕ ಕೋಪದಲ್ಲಿ ಆಗ್ಬಿಡುತ್ತೆ. ಸೊ ಈ ದ್ವೇಷ ಇದು ಇದು ಎಲ್ಲ ಇದಕ್ಕೇನು ಯಾವುದು ವಿತ್ ರಿಗಾರ್ಡ್ ಟು ವಾಟ್, ಆ ದ್ವೇಷ ಬರ್ಲಕ್ಕೆ ಅದು ಬರ್ಲಕ್ಕೆ ಕಾರಣ ಏನು ಅಂಬೋದನ್ನ ಇಟ್ಟುಕೊಂಡು ಅದು ಸತ್ವರಾಜಿಸು ತಮಸ ಇದು ಹೇಳ್ತಾರೆ. ಸೊ ಹೀಗೆ ಇಲ್ಲಿ ಹೇಳುವಂಥದ್ದು ಸ್ಟ್ರೇಟ್ ಫಾರ್ವರ್ಡ್, ಒಂದು ಪ್ರಾಣಿಯನ್ನ ಹಿಂಸೆ ಮಾಡೋದು, ಯಾರನ್ನ ಮನಸ್ಸನ್ನ ಹಿಂಸೆ ಮಾಡೋದು, ಕ್ರೂರತ್ವ ದ್ವೇಷತ್ವ ತೀರ ಅನಾಚಾರಗಳು, ಆಮೇಲೆ ನಾಸ್ತಿ ದೇವರನ್ನೇ ನಿಂದ ಮಾಡೋದು, ದೇವರನ್ನ ಹೇಳೋರನ್ನು ಹೋಗಿ ಅವರನ್ನ ದ್ವೇಷ ಮಾಡೋದು, ಪಾಪ ಕರ್ಮವನ್ನ ಪುಣ್ಯ ಅಂತ ಹೇಳೋದು, ಪುಣ್ಯ ಕರ್ಮವನ್ನ ಪಾಪ, ಈಗೆಲ್ಲ ಮಾಡೋದೆಲ್ಲ ತಮ ಆವರಣದಿಂದ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಇಟ್ಟುಕೊಂಡು ಇದು ಆಗತ್ತೆ ಅಂತ ಹೇಳ್ತಾರೆ, ಈ ಕೆಲಸಗಳಾಗತ್ತೆ ಇದನ್ನ ಇಟ್ಟುಕೊಂಡು ಈ ವಿಧಿ ನಿಷೇಧ ಇದು ಬರೋದು, ಧರ್ಮ ಅಧರ್ಮ ಇದು ಎಲ್ಲವೂ ಬರ್ಲಕ್ಕೆ ಇದೇ ಮೂಲ ಕಾರಣ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಅಪುಣ್ಯ ಎಂದರಿದು, ಪುಣ್ಯ ಅಪುಣ್ಯ ಹರ್ಷಾಮರ್ಷ ಇದಕ್ಕೇನು ಯಾವುದರಿಂದ ಬರುತ್ತೆ ಅಂಬೋದು, ಆ ಒಂದು ಕೋಪ ಅದೇ ಕೋಪ ಯಾರಿಂದ ಬರುತ್ತೆ, ಸಂತೋಷ ಯಾವುದಿಂದ ಬರುತ್ತೆ, ದಟ್ ಆಲ್ಸೋ ಡಿಪೆಂಡ್ಸ್. ಅದು ಇಟ್ಕೊಂಡು ಲಾಭ 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 ಅಂದ್ರೆ ನಮ್ಗೆ ಹೇಗಿರುತ್ತೆ, ಲಾಭ ಸಿಕ್ಕಿತ್ತು ಅಂದ್ರೆ ನಮ್ಗೆ ಬೇಕಾದ ವಸ್ತುಗಳು ಲಾಭ ಅಂದ್ರೆ ನಾಟ್ ಎಲ್ಲ ವಿಧವು, ನಮ್ಗೆ ಏನೇನೆಲ್ಲ ಬಂತು ಅದೆಲ್ಲವೂ ಲಾಭ ಆಗತ್ತೆ, ನಮ್ಗೆ ಒಳ್ಳೆ ಒಳ್ಳೆ ಮನೆ ಬಂದಿದೆ, ಒಳ್ಳೆ ಒಳ್ಳೆ ಊಟ ತಿಂಡಿ ಎಲ್ಲ ಆಗ್ತಾ ಇದೆ, ಎಲ್ಲ ಆಗತ್ತೆ ಅಂದ್ರೆ ಇದೆಲ್ಲ ಲಾಭ, ನಾವು ಹಿಂದೆ ಮಾಡಿದ ಕರ್ಮ ಅದಕ್ಕೆ ಪೂರ್ತಿ ಪೂರ್ತಿ ಹೋದ ಒಂದು ಸತ್ವ ಆವರಣದಿಂದ, ಆ ಸತ್ವ ಆವರಣ ಇರ್ಬೋದು ರಜೋ ಆವರಣದಿಂದ ಬರುವಂತದ್ದು, ನಾವು ಮಾಡಿದ್ದು ಅದು ಕಾಲ ಕಾಲಕ್ಕೆ ತಕ್ಕಂತೆ ಬರೋದು ಎಂಬುದನ್ನು ತಕ್ಕೊಳ್ಳೋದು, ಆಮೇಲೆ ಸುಖ ದುಃಖ ಇದು ಆಗತ್ತೆ, ಆಮೇಲೆ ನಷ್ಟ ಅಂದ್ರೆ ಲಾಭ ಅಲಾಭ ಅಂದ್ರೆ ಏನು ಅಂದ್ರೆ ನಷ್ಟ ಅಂದ್ರೆ ಸಂಪತ್ತು ಹೋಗೋದು ಎಲ್ಲವೂ ನಷ್ಟ, ಎಲ್ಲ ತರದ ನಷ್ಟವು ಆರೋಗ್ಯ ಹೀನ ಆಗೋದು,
ನಾವು ನಮ್ಗೆ ಆರೋಗ್ಯಯುತ ಇಲ್ಲ ಅಂದ್ರೆ ಅದಕ್ಕೆ ತಕ್ಕಂತೆ ಏನೋ ಒಂದು ಕರ್ಮ ಮಾಡಿದೀವಿ, ಅದು ಎಲ್ಲಿಂದ ಬಂದಿದೆ ಅಂತ ನೋಡ್ಬೇಕು. ಎಲ್ಲಿಂದ ಮೂಲತಃ ಈ ಸತ್ವರಜ ತಮ್ಮ ಆವರಣದಿಂದ ಅದನ್ನೇ ಉಪಾದಾನವಾಗಿಟ್ಟುಕೊಂಡು ಎಲ್ಲ ಬರೋದು, ಆರೋಗ್ಯ ಕೆಡೋದು, ಬಂಧು ಬಾಂಧವರು ವಿಯೋಗಗಳು, ಆಮೇಲೆ ಸಂಪತ್ತಿ, ಇದೆಲ್ಲ ನಷ್ಟ ಅಂತ ಹೇಳ್ತೀವಿ. ಈ ನಷ್ಟ, ಈ ನಷ್ಟದಿಂದ ಸುಖನೋ ದುಃಖ, ಇಟ್ ಡಿಪೆಂಡ್ಸ್ ಹೌ ಇಟ್ ಇಸ್ ಟೇಕನ್. ಸೊ ಈ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಅರ್ಪಿಸಿ, ಇದೆ ಅನ್ನೋದು ನಮ್ಗೆ ಗೊತ್ತು. ಅವನಂಗ್ರಿಗೆ ಅರ್ಪಿಸು ಅಂದ್ರೆ ಸಮರ್ಪಣೆ, ಇದು ಸಮರ್ಪಣೆ ಹೇಳ್ತಾ ಇದ್ದ ದ್ವಂದ್ವವನ್ನು. ಬಿಕಾಸ್ ಕೆಲವರು ಏನ್ ಅನ್ಕೊಂಡಿದ್ದಾರೆ, ಒಳ್ಳೇದೆಲ್ಲ ಆದರ ದೇವರದು, ಕೆಟ್ಟದೆಲ್ಲ ಆದರ ಅದು ದೈತ್ಯದ್ದು. ಇಲ್ಲ, ದೇವರದು ಅಂತಾನೆ ತಕ್ಕೋಬೇಕು. ತಕ್ಕೊಳ್ಳುವ ರೀತಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅವನಂಗ್ರಿಗೆ ಅರ್ಪಿಸು ಅಂತ ಸಮರ್ಪಣೆ ಹೇಗೆ ಮಾಡೋದು ಅಂದ್ರೆ, ಒಳ್ಳೇದು ಏನಾರ್ ಬಂದ್ರೆ ದೇವರಿಗೆ ಅದು ಪೂಜಾ ರೂಪ ಅಂದ್ರೆ ದೇವರಿಗೆ ಪುಷ್ಪಂ ಸಮರ್ಪಯಾಮಿ ಎಲ್ಲ ಹೇಳ್ತೀವಲ್ಲ ನಾವು, ಪುಷ್ಪ ಆಭರಣ ಸಮರ್ಪಯಾಮಿ ಅದೆಲ್ಲ ಹೇಳ್ತೀವಲ್ಲ, ಅದು ಬಂದಿದ್ದ ವಿಭೂತಿ ಸಂಧಿಯಲ್ಲಿ ನಮ್ಗೆ ಬಂದಿದ್ದಲ್ಲ, ಹಾಗೆ ದೇವರಿಗೆ ಹೇಗೆ ಮಾಡೋದು ಅಂತ. ಅದೇ ಕೆಟ್ಟ ಕರ್ಮಗಳಿದ್ರೆ ಅದನ್ನ ಹೂ ಕೆಟ್ಟದ್ದು, ನಾವು ಮಾಡಿದ ಕೆಟ್ಟದ್ದು ಅದು ಒಂದು ಪುಷ್ಪಂ ಸಮರ್ಪಯಾಮಿ, ಇಲ್ಲ ಅಲ್ಲ ಅಲ್ಲ, ಅದಕ್ಕೆ ಅಲ್ಲಿ ಹೇಳೋದು ವಾಸನೆ ಸುವಾಸನೆ ಇಲ್ಲದ ಪುಷ್ಪಗಳನ್ನ ಸಮರ್ಪಣೆ ಮಾಡಬೇಡಿ ಅಂತ ಅಲ್ಲಿ ಹೇಳೋ ಪರ್ಪಸ್. ಅಫ್ಕೋರ್ಸ್ ನಾವು ಒಂದು ಟೋಟಲಿ ಫ್ರೇಗ್ರೆಂಟ್ಲೆಸ್ ಪುಷ್ಪ ಇದನ್ನು ಕೆಲವನ್ನ ಹಾಕೋದಿಲ್ಲ. ನಾವು ಇಲ್ಲಿ ಹೇಳೋದು ಏನು ಅಂದ್ರೆ ಆ ತರ ಪೂಜೆ ಮಾಡೋದಿಲ್ಲ. ಅವನನ್ನ ಪಾದುಕೆಗಳು, ಪಾಪ ಕರ್ಮವು ಪಾದುಕೆಗಳು. ದೇವರೇ ಇದನ್ನು ನೀನೇ ಮಾಡಿಸಿದೆಪ್ಪ, ಇದನ್ನ ಮೆಟ್ಟಿ ತುಳಿದು ಬಿಡು ಅಂತ. ಇದು ನಿನ್ನ ಅಧೀನವಾಗಿದ್ದ, ಆದ ಕಾರಣದಿಂದ ನಾನು ಮಾಡಿದ ಪಾಪಗಳನ್ನ ನೀನು ತುಳಿದು ಹಾಕಿಬಿಡು, ಪರಿಗಣನೆ ಮಾಡಬೇಡ ಅಂಬ ಒಂದು ಆ ದೇವರ ಅಧೀನತ್ವ. ದೇವರು ನನ್ನ ಕರ್ಮಕ್ಕನುಗುಣವಾಗಿ ಇದನ್ನ ಮಾಡಿಸಿದೆ, ಅದು ನೀನೇ ಮಾಡಿಸಿದ್ದು ಅಂತ ಅವನು ಪಾದದ ಕೆಳಗಡೆ ಹಾಕ್ಬೇಕು. ಪಾದುಕೆ ತರ ಅವನಿಗೆ ಹಾಕ್ಬೇಕು, ಅದನ್ನು ಪಾದುಕೆ ಅಲ್ಲ ಪಾದುಕೆ ಕೆಳಗೆ ಹಾಕಿ ತುಳಿದು ಬಿಡು ಸ್ವಾಮಿ ಅಂತ. ಅದು ಸಮರ್ಪಣೆ ಆಗುತ್ತೆ. ಸಮರ್ಪಣೆ ವಿಧಾನ, ಪುಣ್ಯಕರ್ಮ ಪಾಪ ಕರ್ಮ ಸಮರ್ಪಣೆ ವಿಧಾನದಲ್ಲಿ ಚೂರು ವ್ಯತ್ಯಾಸ ಇದೆ. ಬಟ್ ಸಮರ್ಪಣೆ ಎಂಬುದು ಅವನ ಅಧೀನತ್ವ. ಸಮರ್ಪಣೆ ಅಂದ್ರೆ ಅವನೇ ಮಾಡಿಸಿದ್ದಾನೆ ಎಂಬುದನ್ನ ತಿಳ್ಕೊಬೇಕು. ನಮ್ಮ ಕರ್ಮಕ್ಕೆ ಅನುಗುಣವಾಗಿ, ನಮ್ಮ ಸ್ವರೂಪ ಎಲ್ಲದಕ್ಕೆ ಅನುಗುಣವಾಗಿ ಮಾಡಿಸಿದ. ಸೊ ನಿರುತ ಅವನಂಗ್ರಿಗೆ ಸಮರ್ಪಿಸು. ಸಮರ್ಪಿಸಿ ಏನ್ ಮಾಡ್ಬೇಕು ಅಂತ ಹೇಳ್ತಾರ, ಸಮರ್ಪಿಸಿ ನರಕ ಭೂ ಸ್ವರ್ಗಾಪ ವರ್ಗದಿ ಅಂದ್ರೆ ಏನು ಸಮರ್ಪಣೆ ಏನು ಎಂಬುದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಹೇಗೆ ಸಮರ್ಪಣೆಯಲ್ಲಿ ಭಾವನೆ ಬರಬೇಕು ಅಂದ್ರೆ, ನರಕ ಕೊಡ್ತೀಯ ನೀನು, ಆ ನರಕಕ್ಕೇನು ಭೂಮಿಯಲ್ಲಿ ಮಿಶ್ರ ಫಲ. ನಮ್ಗೆ ಸ್ವರ್ಗ ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ, ಎಲ್ಲ ಸ್ವರ್ಗ ನರಕದ ಮಿಶ್ರಣ ಇಲ್ಲಿ ಆಗುತ್ತೆ. ಟು ಎ ಲೆಸ್ಸರ್ ಡಿಗ್ರಿ, ಅಲ್ಲಿ ದ ಡಿಗ್ರಿ ಇಸ್ ಮಚ್ ಮೋರ್ ಇಂಟೆನ್ಸಿಫೈಡ್. ಸೊ ಹೀಗೆ ಈ ಭೂಸ್ಥಾನ ಆಗಲಿ ಕಷ್ಟವೇ ಇರುವಂತ ಒಂದು ನರಕ ಅಂತಾನೆ ಹೇಳ್ತೀವಿ, ಆ ಕಷ್ಟ ಆಗಲಿ ಸ್ವರ್ಗ ಸುಖವೇ ಪ್ರಧಾನವಾಗಿರುವಂತ ಸ್ವರ್ಗ ಆಗಲಿ, ಇನ್ ಬಿಟ್ವೀನ್ ಎರಡೂ ಸೇರಿದ ಇಂಟೆನ್ಸಿಫೈ ಲೆಸ್ ಮಾಡಿ ಕೊಟ್ಟ ಈ ಭೂಸ್ಥಾನ ಆಗಲಿ, ಮತ್ತು ಅಪವರ್ಗ, ಅಪವರ್ಗ ಅಂದ್ರೆ ಇದನ್ನೆಲ್ಲ ಮೀರಿ ಇರುವಂತ ಮೋಕ್ಷ ಅಂದ್ರೆ ಈ ದೇಹವನ್ನ ಕಳಚಿ ನಾವು ಹೋಗುವಂತದ್ದು ಅಪವರ್ಗ ಸ್ಥಾನ ಮೋಕ್ಷ ಅಂತೀವಿ. ಮೋಕ್ಷ ಅಂದ್ರೆ ಮುಕ್ತಿರ್ಹಿತ್ವ ಅನ್ಯತಾರೂಪಂ ಸ್ವರೂಪೇನ ವ್ಯವಸ್ಥೆ ಅಂದ್ರೆ, ಮೋಕ್ಷ ಅಂದ್ರೆ ನಾಟ್ ಓನ್ಲಿ ವೈಕುಂಠ ಅಂತ ಅರ್ಥ ಅಲ್ಲ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅದರ್ ಸೈಡ್ ಇರುವಂತ ಎಲ್ಲವೂ, ಆ ಸ್ವರೂಪದಿಂದ ನಾವು ಏನು ವರ್ತನೆ ಮಾಡ್ತೀವೋ ಆ ಸ್ಥಿತಿ, ಅದು ಎಲ್ಲವೂ ಮೋಕ್ಷ ಆಗುತ್ತೆ. ಲಿಬರೇಷನ್ ಎಂಬ ಲಿಬರೇಷನ್ ಫ್ರಮ್ ಪ್ರಕೃತಿಯ ಬಾಂಡೇಜ್. ನಾವು ವೈಕುಂಠ ಅಂತ ತಗೊಳ್ತೀವಿ, ಬಿಕಾಸ್ ವಿ ಡೋಂಟ್ ನಮ್ಗೆ ಅಂದಂತ ಮಸ್ತ ಅದೆಲ್ಲ ಬೇಕಾಗಿಲ್ಲ. ಸೊ ಇಲ್ಲಿ ಅಪವರ್ಗದಿ, ಸೊ ಇಲ್ಲಿನೂ ಅರ್ಗದಿ ಕರಣ ನಿಯಾಮಕ, ನಮ್ಮ ಕರಣಗಳು. ಕರಣಗಳು ಅಂದ್ರೆ ಇಲ್ಲಿ ಏನು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಅಭಿಮಾನಿ ದೇವತೆಗಳು. ಕರಣ ನಿಯಾಮಕ ಅಂದ್ರೆ ಅಕಾರ್ಡಿಂಗ್ಲಿ ಭೂಲೋಕದಲ್ಲಿ ಈ ಸ್ಥೂಲ ದೇಹದಲ್ಲಿ ಇದ್ದು ಈ ಕರಣಗಳನ್ನ ನಿಯಮನ ಮಾಡುವುದು. ಆಮೇಲೆ ನರಕದಲ್ಲಿ ಈ ದೇಹ ಇರೋದಿಲ್ಲ, ಬೇರೆ ದೇಹ ನಮ್ಗೆ ಯಾತನಾ ದೇಹವನ್ನ ಕೊಟ್ಟಿರ್ತಾನ, ಅಲ್ಲಿ ಇದ್ದು ಎಷ್ಟೆಷ್ಟು ವ್ಯಕ್ತ ಆಗಬೇಕು ಅಷ್ಟೆಷ್ಟು. ವೆರಿ ವೆರಿ ಟಾರ್ಚರ್ ಫ್ರಾಮ್, ನಮ್ಗೆ ಸ್ವಲ್ಪ ಒಂದು ಸ್ಕಿನ್ ಪೀಲ್ ಆದ್ರೆ, ಸ್ಕಿನ್ ಇರೋ ತನಕ ನಮ್ಗೆ ಸರಿ ಇರುತ್ತೆ. ಆ ಸ್ಕಿನ್ ಸ್ವಲ್ಪ ಪೀಲ್ ಆದ್ರೆ ಆ ಜಾಗೆಯನ್ನು ಏನಾರು ಒಂದು ಬಿಸಿಯು ಏನಾದ್ರು ಉಪ್ಪು ಏನಾದ್ರು ತಾಕಿದಾಗ ಇನ್ನೂ ಇಟ್ ಇಸ್ ಇಂಟೆನ್ಸಿಫೈ. ಜಸ್ಟ್ ಇಮ್ಯಾಜಿನ್ ದಿಸ್, ದೇಹ ಡಸ್ ನಾಟ್ ಹ್ಯಾವ್ ಸ್ಥೂಲ ದೇಹ, ಒಳಗಿನ ದೇಹ ಅಂದ್ರೆ ಇನ್ನೂ ಅದು ಚೂಪಾಗಿ ಇರುತ್ತೆ. ಸೊ ಅಲ್ಲಿ ನರಕದಲ್ಲಿ ಕಷ್ಟ ಆಗಲಿ, ಸ್ವರ್ಗದಲ್ಲಿ ಅದಕ್ಕೆ ತಕ್ಕಂತ ತೇಜೋಮಯ ದೇಹ ಕೊಡ್ತಾನಲ್ಲಿ, ಅಲ್ಲಿ ಎಂಜಾಯ್ ಮಾಡುವಂತ ಎಂಜಾಯ್ಮೆಂಟ್ ಇರ್ಸೋದು ಸೆವರಲ್ ಫೋಲ್ಡ್ ಇರುತ್ತೆ. ಸೊ ಯಾವುದೇ ಇದನ್ನು ಅಲ್ಲಿ ಅದಕ್ಕೆ ಬೇಕಾದ ಇಂದ್ರಿಯಗಳು ಅಲ್ಲಿ ಆಗಬೇಕಲ್ಲ, ಅದು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಒಂದೊಂದು ಇಂದ್ರಿಯದಲ್ಲಿನೇ ಎಕ್ಸ್ಪೀರಿಯನ್ಸ್ ಮಾಡಿ. ಇವಾಗ ಸ್ಥೂಲ ದೇಹ ಇಲ್ಲ, ಅಲ್ಲಿ ಕೊಡುವಂತ ದೇಹಕ್ಕೆ ಇರುವಂತ ಇಂದ್ರಿಯಗಳು ಅದು ಕರಣ. ಆ ಕರಣವನ್ನ ಅಲ್ಲಿ ಮಾಡ್ಲಕ್ಕೆ ಅಲ್ಲಿನ ದೇವತೆಗಳಿರ್ತಾರೆ, ಅಲ್ಲಿ ಇದ್ದು ಕರಣ ನಿಯಾಮಕನ. ಸೊ ಏನಾಯ್ತು, ನಮ್ಗೆ ಗೊತ್ತಿರುವಂತ ಎಲ್ಲಾ ಪ್ರಪಂಚನ ಬಂತು. ಸೊ ಸರ್ವಸ್ವಾಮಿ ಅವನು, ಎಲ್ಲ ಸರ್ವೋತ್ತಮ ಅವನೇ ಅಂತ. ಸೊ ಸರ್ವತ್ರದಲ್ಲಿ ಎಲ್ಲ ಕವರ್ ಆಯ್ತು ಇಲ್ಲಿ. ಭೂಮಿ ಭೂಸ್ಥಾನ ಪೂರ ಭೂಸ್ಥಾನ, ಅದಕ್ಕೆ ಏಕಾವಂಟಿ ಕೊಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋದೆ ಈ ಜಂಬುದ್ವೀಪ ಇರುತ್ತೆ. ಇಡೀ ಜಂಬುದ್ವೀಪ, ಸಪ್ತ ಸಮುದ್ರ, ಸಪ್ತ ದ್ವೀಪಗಳು, ಲೋಕಾಲೋಕ ಪರ್ವತಗಳು, ಅದು ದಾಟಿ ಇರುವಂತ ರೀಜನ್ಸ್ ಎಲ್ಲ ಭೂಸ್ಥಾನ ಆಗುತ್ತೆ. ಸೊ ಈ ಭೂಸ್ಥಾನ ಪೂರ ಆಗುತ್ತೆ. ಆಮೇಲೆ ನರಕ ಅಂಬೋದು, ಅದು ಕೆಳಗೆ ಬರುವಂತ ಎಲ್ಲ ನರಕಗಳು ಎಷ್ಟೋ ಹೇಳ್ತಾರೆ ಅದು. ಆಮೇಲೆ ಸ್ವರ್ಗಸ್ಥಾನ ಆಯ್ತು. ಇದೆಲ್ಲ ಕಂಪ್ಲೀಟ್ ಆಗಿ ಇಡೀ ಬ್ರಹ್ಮಾಂಡವೇ ಪೂರ್ತಿ ಬಂದ್ಬಿಡುತ್ತೆ. ಅದನ್ನ ಮೀರಿ ಇರುವಂತ ಮೋಕ್ಷಸ್ಥಾನ ಅಂದ್ರೆ ಸರ್ವತ್ರದಲ್ಲಿ ಬಂದ್ಬಿಡ್ತು. ಸೊ ಈ ಸರ್ವತ್ರದಲ್ಲಿ ನೀವು ನೆನವುತ್ತಿರು ಅಂದ್ರೆ ನೆನಪು ಆವಾಗ ಬರೋದಿಲ್ಲ ನಮ್ಗೆ. ನಾವು ನರಕದಲ್ಲಿ ಇವಾಗಲೇ ನೆನಪು ಬರೋದಿಲ್ಲ, ಅಲ್ಲಿ ಎಲ್ಲಿಂದ ಬರ್ತಾರೆ. ಸೊ ಯಾವಾಗ ನೆನಪು ಕೊಟ್ಟಿದ್ದಾನೋ ಆವಾಗ ನೆನಪು. ಸೊ ನಮ್ಗೆ ಎಲ್ಲಿ ಎಷ್ಟೋ ಜನ್ಮದಲ್ಲಿ ನಾ ನರಕದಲ್ಲಿ ಬಿದ್ದಿದ್ದೆ, ಎಷ್ಟೋ ಜನ್ಮದಲ್ಲಿ ಸ್ವರ್ಗದಲ್ಲಿ ಬಿದ್ದಿದ್ದೆ, ಇನ್ನೊಂದೇನೋ ಆಗತ್ತೆ, ಇವಾಗ ನೆನಪು. ಇವಾಗ ಕೊಟ್ಟಿದ್ದಾನಲ್ಲ ಈ ಸರ್ವತ್ರದಲ್ಲಿ. ಸೊ ಸುಮ್ಮನೆ ಬಾಯಿಂದ ಸರ್ವತ್ರದಲ್ಲಿ ಅಂತ ಹೇಳೋದು ಇಲ್ಲ, ಅದಕ್ಕೆ ಬಿಡಿಸಿ ಒಂದೊಂದು ತಂದು ನರಕ ಆಗಲಿ, ನರಕದಲ್ಲಿ ಎಷ್ಟೋ ಇದೆ, ಸ್ವರ್ಗ ಸ್ವರ್ಗದಲ್ಲಿ ಎಷ್ಟೋ ನಾವು ಕೇಳ್ತೀವಿ ಆ ಸ್ವರ್ಗ. ಸೊ ಒಂದೊಂದು ಬಿಡಿಸಿ ಬಿಡಿಸಿ ನೋಡಿದಾಗ ಎಲ್ಲಾ ಕಡೆನು ಮನಸ್ಸಲ್ಲಿ ನೋಡಿದಾಗ ಎಲ್ಲಾ ಕಡೆನು ದೇವರು ಕಾಣಬೇಕು, ಅವನೇ ಕಂಪ್ಲೀಟ್ ನಿಯಾಮಕನಾಗಿದ್ದಾನೆ ಅಂತ. ಇದು ಯಾಕೆ ಹೇಳ್ತಾರಂದ್ರೆ, ಇದು ಹೇಳುವ ಮೂಲಕವಾಗಿ ಅವನ ಮಹಾತ್ಮ ಜ್ಞಾನ ನಮಗೆ ಬರುತ್ತೆ, ಅವನ ಎಂಥ ದೊಡ್ಡವನು ಬರುತ್ತೆ. ಸೊ ನಾವು ನಮಸ್ಕಾರ ಮಾಡುವಾಗ ನ್ಯಾಚುರಲಿ ಅಂಥ ಭಗವಂತ ಹರಿ ಇಷ್ಟು ದೊಡ್ಡವನು, ಇಲ್ಲಿ ನನ್ನ ಒಳಗೆ ಈ ದೇಹದಲ್ಲಿ ಬಂದು ಕೂತಿದ್ದಾನೆ, ಎಂಥ ಕರುಣ. ಸೊ ಯು ರೆಕಲೆಕ್ಟ್ ಆಲ್ ದ ಪ್ರೀವಿಯಸ್ ಸಂಧಿಗಳದ್ದು ರೆಕಲೆಕ್ಟ್ ಮಾಡಬೇಕು. ಆವಾಗ ನಮ್ಮ ಪಾಪಗಳು ಇದು ಇವಾಗ ಮಾಡ್ತೀವಲ್ಲ, ಇದನ್ನ ನಿಮಿತ್ತ ಇಟ್ಕೊಂಡು ಆವಾಗ ಆ ಪಾಪಗಳೆಲ್ಲ ಅವನು ತೆಗಿತಾ ನಂಬಲ್ಲಿ. ಕೃಷ್ಣಾರ್ಪಣ.